ಕ್ಷಮಿಸದೇ ಇರುವಂತದ್ದು ಮತ್ತು ಕಹಿ ಭಾವನೆ.
ಅಂಡ್ ಟುಡೇ ವಿ ವಾಂಟ್ ಟು ಲುಕ್ ಅಟ್ ದ ವೇ ಇನ್ ವಿಚ್ ಒನ್ ವೇ ಅಟ್ ಲೀಸ್ಟ್ ಇನ್ ವಿಚ್ ಸೈತಾನ್ ಸೀಕ್ಸ್ ಟು ಫೈಂಡ್ ಅನ್ ಎಂಟ್ರಿ ಇನ್ ಟು ಅವರ್ ಲೈಫ್.
ಸೈತಾನನು ಯಾವುದೋ ಒಂದು ಮಾರ್ಗದ ಮೂಲಕ ನಮ್ಮ ಜೀವಿತದೊಳಗೆ ಪ್ರವೇಶ ಮಾಡುವುದಕ್ಕೆ ಪ್ರಯತ್ನಿಸುವಂತದ್ದನ್ನ ಇವತ್ತು ನಾವು ನೋಡಿಕೊಳ್ಳೋಣ.
ಯು ನೋ ದಟ್ ದ ಡೆವಿಲ್ ಇಸ್ ಔಟ್ ಟು ಡಿಸ್ಟ್ರಾಯ್ ಅಸ್ ಅಂಡ್ ಇಫ್ ವಿ ಗಿವ್ ಹಿಮ್ ಎನಿ ಸ್ಲೈಟ್ ಎಂಟ್ರಿ ಇನ್ ಟು ಅವರ್ ಲೈಫ್ ಇನ್ ಎನಿ ಏರಿಯಾ ಹಿ ಇಸ್ ಗೋನಾ ಟೇಕ್ ಓವರ್ ಮೆನಿ ಅದರ್ ಏರಿಯಾಸ್ ಅಸ್ ವೆಲ್ ಸೊ ವಿ ನೀಡ್ ಟು ಬಿ ಕೇರ್ಫುಲ್.
ಸೈತಾನನು ನಮ್ಮನ್ನ ಹೇಗೆ ನಾಶ ಮಾಡುತ್ತಾನೆ ಎಂಬುದು ನಿಮಗೆ ತಿಳಿದಿದೆಯಾ? ನಮ್ಮ ಜೀವಿತದ ಯಾವುದೇ ಕ್ಷೇತ್ರದಲ್ಲಿ ಸೈತಾನನು ಪ್ರವೇಶ ಮಾಡುವಂತೆ ನಾವು ಸ್ವಲ್ಪನಾದರೂ ಅನುಮತಿಸಿದ್ರೂ ಸಹ ಆತನು ಮಿಕ್ಕ ಎಲ್ಲಾ ಕ್ಷೇತ್ರಗಳನ್ನ ಆವರಿಸಿಕೊಳ್ಳುತ್ತಾನೆ. ಹಾಗಾಗಿ ನಾವು ಈ ವಿಷಯವಾಗಿ ಬಹು ಜಾಗರೂಕರಾಗಿ ಇರಬೇಕು.
We want to turn today to 2 Corinthians and chapter 2. I want to give you a little background to what we're going to read here so that we understand this verse.
ಇವತ್ತು ನಾವು ಎರಡನೇ ಕೊರಿಂಥದವರಿಗೆ ಎರಡನೇ ಅಧ್ಯಾಯವನ್ನ ನಾವು ನೋಡಿಕೊಳ್ಳೋಣ. ಈ ವಚನವನ್ನ ನಾವು ಅರ್ಥ ಮಾಡಿಕೊಳ್ಳುವ ಮೊದಲು ಈ ವಚನದ ಹಿನ್ನೆಲೆಯನ್ನ ನಾನು ತಿಳಿಸಬಯಸುತ್ತೇನೆ.
When Paul wrote the first letter to the Christians in Corinth, he had heard there were some serious sins in that church that were not judged, and the man who was living in that sin was not disciplined.
ಪೌಲನು ಕೊರಿಂಥದಲ್ಲಿರುವ ಕ್ರೈಸ್ತರಿಗೆ ಮೊದಲ ಪತ್ರಿಕೆಯನ್ನ ಬರೆದಾಗ ಆತನಿಗೆ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ ಆ ಸಭೆಯಲ್ಲಿ ಕೆಲವು ಗಂಭೀರವಾದಂತಹ ಪಾಪಗಳು ತೀರ್ಪಿಗೆ ಒಳಗಾಗಿರಲಿಲ್ಲ. ಒಬ್ಬ ವ್ಯಕ್ತಿಯು ಆ ಸಭೆಯಲ್ಲಿ ಪಾಪದಿಂದ ಜೀವಿಸ್ತಾ ಇದ್ರೂ ಕೂಡ ಶಿಸ್ತಿಗೆ ಒಳಪಟ್ಟಿರೋದಿಲ್ಲ.
And so Paul wrote concerning that to the Corinthians in 1 Corinthians chapter 5 and told them the sin that man committed was so serious he needed to be put out of the church altogether.
ಪೌಲನು ಈ ವಿಷಯವಾಗಿ ಕಾಳಜಿಯನ್ನ ವಹಿಸಿ ಕೊರಿಂಥದವರಿಗೆ 1 Corinthians 5 ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೀತಾನೆ, ನಿಮ್ಮಲ್ಲಿರುವಂತಹ ಒಬ್ಬ ವ್ಯಕ್ತಿಯು ಗಂಭೀರವಾಗಿ ಪಾಪ ಮಾಡುತ್ತಿದ್ದಾನೆ, ಆತನನ್ನು ಸಭೆಯಿಂದ ಹೊರಗೆ ಹಾಕಿರಿ ಎಂಬುದಾಗಿ ಬರೆಯುತ್ತಾನೆ.
Yes, it is true that some sins require that a man be disciplined so severely that he be put out or excommunicated from the church altogether.
ಇದು ಸತ್ಯ ಕೂಡ. ಕೆಲವೊಂದು ಪಾಪಗಳಿಗಾಗಿ ಮನುಷ್ಯನನ್ನ ಅತಿ ಗಂಭೀರವಾಗಿ ಶಿಸ್ತುಪಡಿಸುವಂತದ್ದು ಮುಖ್ಯವಾಗಿದೆ. ಆತನನ್ನ ಸಭೆಯಿಂದ ಹೊರಗೆ ಹಾಕಿ ಸಭೆಯ ಸಂಪರ್ಕವು ಆತನಿಗೆ ಇಲ್ಲದಂತಾಗಿ ಮಾಡುವುದು ಅಗತ್ಯವಿದೆ.
It may sound hard, but the purpose is to save his soul. And in this particular case, it did save his soul.
ಇದರ ಶಬ್ದ ಬಹಳ ದೊಡ್ಡದಾಗಿದ್ರೂ ಕೂಡ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಆ ವ್ಯಕ್ತಿಯ ಆತ್ಮವನ್ನ ರಕ್ಷಣೆ ಮಾಡುವಂತದ್ದಾಗಿದೆ. ವಿಶೇಷವಾಗಿ ಈ ಒಂದು ಪ್ರಕರಣದಲ್ಲಿ ಆ ವ್ಯಕ್ತಿಯ ಆತ್ಮವು ರಕ್ಷಿಸಲ್ಪಟ್ಟಿತು ಈ ಶಿಸ್ತಿನಿಂದಾಗಿ.
ಬಿಕಾಸ್ ವಿ ರೀಡ್ ಅ ಲಿಟಲ್ ಲೇಟರ್ ವೆನ್ ಪಾಲ್ ರೋಟ್ ದ ಸೆಕೆಂಡ್ ಲೆಟರ್ ಟು ದ ಕೊರಿಂಥಿಯನ್ಸ್ ಮೇ ಬಿ ಎ ಇಯರ್ ಲೇಟರ್ ಯು ಫೈಂಡ್ ದಟ್ ದ ಮ್ಯಾನ್ ಹ್ಯಾಸ್ ರಿಪೆಂಟೆಡ್.
ನಾವು ಅಲ್ಲಿ ಓದಿಕೊಳ್ಳುತ್ತೇವೆ, ಸ್ವಲ್ಪ ಸಮಯದ ನಂತರ ಅಂದರೆ 1 ವರ್ಷಗಳ ನಂತರ ಪೌಲನು ಕೊರಿಂಥದವರಿಗೆ ಎರಡನೇ ಪತ್ರಿಕೆಯನ್ನ ಬರೆಯುವಾಗ ಈ ರೀತಿಯಾಗಿ ಹೇಳುತ್ತಾನೆ, ಆ ವ್ಯಕ್ತಿಯು ಮಾನಸಾಂತರ ಪಟ್ಟಿದ್ದಾನೆ ಎಂಬುದಾಗಿ.
When he was put out of the church, he realized the seriousness of sin a little more. He realized how terrible it is to be out in the darkness without fellowship.
ಆ ವ್ಯಕ್ತಿಯು ಸಭೆಯಿಂದ ಹೊರಗೆ ಹಾಕಲ್ಪಟ್ಟಿದ್ದಕ್ಕಾಗಿ ಆ ವ್ಯಕ್ತಿಯು ಗ್ರಹಿಸಿಕೊಂಡನು ಪಾಪವು ಎಷ್ಟು ಗಂಭೀರವಾದದ್ದು ಮತ್ತು ಭಯಾನಕವಾದದ್ದು ಎಂಬುದಾಗಿ. ಮತ್ತು ಸಭೆಯ ಅನ್ಯೂನ್ಯತೆ ಇಲ್ಲದೆ ಕತ್ತಲೆಯ ಬದುಕನ್ನ ಅನುಭವಿಸಿದನು.
And that brought him to repentance. As long as he was sitting in the church and breaking bread, he never realized the seriousness of sin.
ಅದು ಆ ವ್ಯಕ್ತಿಯನ್ನ ಮಾನಸಾಂತರಕ್ಕೆ ನಡೆಸಿತು. ಆತನು ಸಭೆಯಲ್ಲಿ ಇದ್ದಷ್ಟು ದಿನ ಮತ್ತು ರೊಟ್ಟಿ ಮುರಿಯುವುದರಲ್ಲಿ ಪಾಲ್ಗೊಂಡಿದ್ದಷ್ಟು ದಿನ ಪಾಪದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡಿದ್ದಿಲ್ಲ.
Some people realize the seriousness of sin only when they are put out of the church.
ಕೆಲವು ಜನರು ಸಭೆಯಿಂದ ಹೊರಹಾಕಲ್ಪಟ್ಟ ನಂತರ ಮಾತ್ರವೇ ಪಾಪದ ಗಂಭೀರತೆಯನ್ನ ಗ್ರಹಿಸಿಕೊಳ್ಳುತ್ತಾರೆ.
And so this man realized it, but now what was happening was that some of these Corinthian believers and elders perhaps went to the other extreme.
ಆ ವ್ಯಕ್ತಿಯು ಪಾಪದ ಗಂಭೀರತೆಯನ್ನ ಗ್ರಹಿಸಿಕೊಂಡಿದ್ರೂ ಸಹ ಅಲ್ಲಿ ಏನಾಗ್ತಾ ಇತ್ತು ಅಂತ ಅಂದ್ರೆ ಕೊರಿಂಥದಲ್ಲಿರುವಂತಹ ಕೆಲವು ವಿಶ್ವಾಸಿಗಳು ಸಭಾ ಹಿರಿಯರು ಸಹ ಆಗಿರ್ಬೋದು ಇನ್ನೊಂದು ಹಂತಕ್ಕೆ ತೆರಳುತ್ತಾರೆ.
At first they were at one extreme where they tolerated sin and were first class compromisers.
ಅವರದು ಮೊದಲನೇ ಹಂತ ಏನಾಗಿತ್ತು ಅಂದ್ರೆ ಅವರು ಪಾಪವನ್ನ ಸಹಿಸಿಕೊಳ್ತಾ ಇದ್ರು ಮತ್ತು ಪ್ರಥಮ ದರ್ಜೆಯ ರಾಜಿಯಾಗಿರುತ್ತಿದ್ದರು.
But now they went to the other extreme where they became self-righteous Pharisees where they wouldn't even accept this man even after he had repented, had set matters right and given up his sin and given every evidence of repentance.
ಈಗ ಇವರುಗಳು ಸ್ವನೀತೀಕರಿಸಿಕೊಳ್ಳುವಂತ ಫರಿಸೇಯರಾಗಿ ಹೊರಹೊಮ್ಮಿದ್ರು. ಆ ವ್ಯಕ್ತಿಯು ಮಾನಸಾಂತರವನ್ನ ಪಟ್ಟು ಆ ಗಂಭೀರವಾದಂತ ಪಾಪವನ್ನ ಬಿಟ್ಟಿದ್ದರೂ ಸಹ ಎಲ್ಲಾ ವಿಷಯಗಳನ್ನ ಸರಿಪಡಿಸಿಕೊಂಡು ಮಾನಸಾಂತರ ಪಟ್ಟಿದ್ದಕ್ಕಾಗಿ ಎಲ್ಲ ರುಜುವಾತನ್ನ ಕೊಟ್ಟಿದ್ದರೂ ಸಹ ಆ ವ್ಯಕ್ತಿಯನ್ನ ಈ ಫರಿಸಾಯರು ಸ್ವೀಕರಿಸಿಕೊಳ್ಳಲಿಲ್ಲ, ಅಂದರೆ ಒಪ್ಪಿಕೊಳ್ಳಲಿಲ್ಲ.
They still would not accept him.
ಹಾಗಿದ್ರೂ ಕೂಡ ಇವರುಗಳು ಆ ವ್ಯಕ್ತಿಯನ್ನ ಒಪ್ಪಿಕೊಳ್ಳಲಿಲ್ಲ.
And so Paul had to write to them again.
ಈ ಕಾರಣದಿಂದಾಗಿ ಪೌಲನು ಮತ್ತೊಮ್ಮೆ ಅವರಿಗೆ ಬರೆಯಬೇಕಾಗಿ ಬಂತು.
And he wrote in 2 Corinthians chapter 2.
ಎರಡನೇ ಕೊರಿಂಥದವರಿಗೆ ಎರಡನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಪೌಲನು ಬರೆಯುತ್ತಾನೆ.
He said, whom you forgive anything, I also forgive.
ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಪೌಲನು ಬರೆಯುತ್ತಾನೆ, ನೀವು ಯಾರಿಗೆ ಯಾವುದನ್ನ ಮನ್ನಿಸುತ್ತೀರೋ ನಾನು ಸಹ ಮನ್ನಿಸುತ್ತೇನೆ ಎಂಬುದಾಗಿ.
For indeed what I have forgiven, if I have forgiven anything, I did it for your sakes in the presence of Christ.
ನಾನು ಯಾವುದನ್ನಾದರೂ ಮನ್ನಿಸಿದ್ದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸಿದೆನು.
So he says, now this man, he has already suffered a punishment, verse 6, sufficient for such a one, 2 Corinthians 2:6, is this punishment which is inflicted by the majority.
2 Corinthians 2ನೇ ಅಧ್ಯಾಯ 6 ಮತ್ತು 7ರಲ್ಲಿ ಪೌಲನು ಈ ರೀತಿಯಾಗಿ ಬರೆಯುತ್ತಾನೆ, ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದುಂಟಾದ ಆ ಶಿಕ್ಷೆಯೇ ಸಾಕು, ಇನ್ನೂ ಅವನನ್ನ ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ, ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು ಎಂಬುದಾಗಿ.
What is the punishment? The punishment was that the people in the church would have no more fellowship with him.
ಆ ಶಿಕ್ಷೆ ಏನಾಗಿತ್ತು? ಸಭೆಯಲ್ಲಿರುವಂತ ಸಹೋದರ ಸಹೋದರಿಯರು ಆತನೊಟ್ಟಿಗೆ ಅನ್ಯೋನ್ಯತೆಯನ್ನು ಮಾಡುವಂತಿರಲಿಲ್ಲ.
He says, okay. He experienced that for a whole year now.
ಆ ಶಿಕ್ಷೆಯೇ ಸಾಕಾಗಿತ್ತು. ಇಡೀ ವರ್ಷ ಈ ಒಂದು ವ್ಯಥೆಯನ್ನ ಆತನು ಅನುಭವಿಸಿದ್ದಾನೆ.
Now what should you do?
ಈಗ ನೀವು ಏನು ಮಾಡಬೇಕು ಹಾಗಾದ್ರೆ?
You should forgive him and comfort him.
ನೀವು ಆತನನ್ನ ಕ್ಷಮಿಸಬೇಕು ಮತ್ತು ಸಂತೈಸಬೇಕು.
Lest somehow he be overwhelmed by excessive sorrow.
ಇಲ್ಲವಾದಲ್ಲಿ ಅವನು ಅಧಿಕವಾದ ದುಃಖದಲ್ಲಿ ಇನ್ನೂ ಮುಳುಗಿ ಹೋಗಿಬಿಡುತ್ತಾನೆ.
So he says, forgive him now and receive him because he is really repentant.
ಹಾಗಾಗಿ ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, ಆತನನ್ನ ಕ್ಷಮಿಸಿರಿ ಮತ್ತು ಸ್ವೀಕರಿಸಿಕೊಳ್ಳಿರಿ, ಯಾಕೆಂದರೆ ಆತನು ಆಗಲೇ ಮಾನಸಾಂತರ ಪಟ್ಟಿದ್ದಾನೆ ಎಂಬುದಾಗಿ.
And even though he's brought a bad name to the church in the past, now he's repented, forgive him.
ಆತನು ಹಿಂದಿನ ಕಾಲದಲ್ಲಿ ಸಭೆಗೆ ಕೆಟ್ಟ ಹೆಸರು ತಂದಿದ್ರೂ ಕೂಡ ಈಗ ಅವನು ಮಾನಸಾಂತರ ಪಟ್ಟಿದ್ದಕ್ಕಾಗಿ ಆತನನ್ನ ಕ್ಷಮಿಸಿರಿ ಎಂಬುದಾಗಿ ಪೌಲನು ಬರೆಯುತ್ತಾನೆ.
And then Paul says these words in verse 11. In order that no advantage be taken of us by Satan, for we are not ignorant of Satan's schemes.
ನಂತರ 11ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಬರೆಯುತ್ತಾನೆ, ಸೈತಾನನು ನಮ್ಮನ್ನ ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನ ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ.
So what do we see there?
ಅಲ್ಲಿ ನಾವು ನೋಡುವಂತದ್ದಾದರೂ ಏನು?
We see that when you don't forgive somebody, Satan can take advantage of you.
ಅಲ್ಲಿ ನಾವು ನೋಡೋದೇನಪ್ಪ ಅಂದ್ರೆ, ನೀವು ಮತ್ತೊಬ್ಬರನ್ನ ಕ್ಷಮಿಸಲಿಲ್ಲ ಅಂದ್ರೆ ಸೈತಾನನು ಅದರ ಲಾಭವನ್ನ ಪಡೆದುಕೊಳ್ಳುತ್ತಾನೆ.
That's the message we need to get from this passage.
ಈ ಒಂದು ಅಧ್ಯಾಯದಿಂದ ಪಡೆದುಕೊಳ್ಳುವಂತ ಸಂದೇಶ ಇದೇ ಆಗಿದೆ.
And he says, we are not ignorant of Satan's schemes. So let me urge you, don't be ignorant of Satan's wiles.
ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, ಸೈತಾನನ ಯೋಚನೆಗಳನ್ನ ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ. ನಾನು ನಿಮಗೆ ಒತ್ತಿ ಹೇಳೋದೇನಪ್ಪ ಅಂದ್ರೆ, ಸೈತಾನನ ಕುತಂತ್ರಗಳನ್ನ ನೀವು ಅಲಕ್ಷ್ಯ ಮಾಡಬೇಡ್ರಿ ಎಂಬುದಾಗಿ.
We need to be more afraid of Satan as a deceiver than as a persecutor.
ನಾವು ಸೈತಾನನು ನಮ್ಮನ್ನ ಹಿಂಸೆ ಪಡಿಸುತ್ತಾನೆ ಎಂಬುದಕ್ಕೆ ಭಯಪಡುವುದಕ್ಕಿಂತ ಸೈತಾನನು ನಮ್ಮನ್ನ ವಂಚಿಸುತ್ತಾನೆ ಎಂಬುದಕ್ಕೆ ಹೆಚ್ಚು ಭಯಪಡಬೇಕು.
Satan may try to persecute us, but that won't harm us as much as when he tries to deceive us.
ಸೈತಾನನು ನಮ್ಮನ್ನ ಹಿಂಸಿಸಲಿಕ್ಕೆ ಪ್ರಯತ್ನಿಸಿದರೂ ಸಹ ಆತನು ನಮ್ಮನ್ನ ವಂಚಿಸುವುದಕ್ಕಿಂತ ಹೆಚ್ಚಿನ ಹಾನಿಯನ್ನ ಮಾಡಲಾರದು.
ಅಂಡ್ ಸೈತಾನ್ ಇಸ್ ವೆರಿ ವೆರಿ ಸಟಲ್, ವೆರಿ ವೆರಿ ಕ್ಲೆವರ್.
ಸೈತಾನನು ತನ್ನ ಮಾರ್ಗವನ್ನ ಚೆನ್ನಾಗಿಯೇ ಅರಿತಿದ್ದಾನೆ ಮತ್ತು ಅತಿ ಬುದ್ಧಿವಂತಿಕೆಯನ್ನ ಹೊಂದಿದ್ದಾನೆ.
ಹಿ ವಿಲ್ ನರ್ಸ್ ಇನ್ ಯೋರ್ ಹಾರ್ಟ್ ಅಂಡ್ ಟೇಕ್ ಕೇರ್ ದಟ್ ಯು ಕೀಪ್ ಇನ್ ಯೋರ್ ಹಾರ್ಟ್ ಅನ್ ಅನ್ಫರ್ಗಿವಿಂಗ್ ಬಿಟರ್ attitude towards someone so that he can finally destroy you.
ಸೈತಾನನು ನಿಮ್ಮ ಹೃದಯದ ಒಳಗಡೆ ಮತ್ತೊಬ್ಬರ ವಿಷಯವಾಗಿ ಕ್ಷಮಿಸದೆ ಇರುವಂತ ಮನೋಭಾವವನ್ನ ಹುಟ್ಟು ಹಾಕುತ್ತಾನೆ ಮತ್ತು ಕಹಿ ಭಾವನೆಯನ್ನ ಹುಟ್ಟು ಹಾಕುತ್ತಾನೆ. ಇದರ ಮೂಲಕ ಆತನು ನಿಮ್ಮನ್ನ ನಾಶಗೊಳಿಸುತ್ತಾನೆ.
And this is far more deep rooted than we imagine.
ನಾವು ಕಲ್ಪಿಸಿಕೊಳ್ಳುವುದಕ್ಕಿಂತ ತುಂಬಾ ಆಳವಾಗಿ ಇದು ಬೇರೂರಲ್ಪಟ್ಟಿದೆ.
The Bible speaks in Hebrews chapter 12.
ಹಿಬ್ರಿಯದವರಿಗೆ 12ನೇ ಅಧ್ಯಾಯದಲ್ಲಿ ಸತ್ಯವೇದವು ಈ ರೀತಿಯಾಗಿ ಮಾತನಾಡುತ್ತದೆ.
About a root of bitterness that can cause trouble.
ಕಹಿ ಭಾವನೆ ಎಂಬ ಬೇರು ನಮ್ಮನ್ನ ತೊಂದರೆಗೆ ಈಡು ಮಾಡುವಂತೆ ಮಾಡುತ್ತದೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
You don't have to wait till it becomes fruit.
ಅದು ಫಲ ಬಿಡುವವರೆಗೂ ನೀವು ಕಾಯುವಂತ ಅವಶ್ಯಕತೆ ಇಲ್ಲ.
You know what a root is?
ಬೇರು ಅಂದರೆ ಏನು ಅಂತ ನಿಮಗೆ ತಿಳಿದಿದೆ.
When a tree has started taking root, it's probably not even come up above the surface of the ground. Nothing is visible.
ಮರವು ಬೇರಿನಲ್ಲಿ ಇರುವಾಗ ಅದು ನೆಲದ ಮೇಲುಗಡೆ ಕಾಣಿಸಿಕೊಳ್ಳುವುದಿಲ್ಲ, ಅದು ಕಣ್ಣಿಗೆ ಕಾಣುವುದಿಲ್ಲ.
When you plant a seed in the ground, it first of all takes root. Before it comes up.
ನೀವು ಭೂಮಿಯ ಒಳಗಡೆ ಒಂದು ಬೀಜವನ್ನ ಹಾಕಿದಾಗ ಅದು ಹೊರಬರುವ ಮುನ್ನ ಬೇರಿನಿಂದ ಪ್ರಾರಂಭವಾಗುತ್ತದೆ.
And bitterness is like that.
ಕಹಿ ಭಾವನೆಯು ಕೂಡ ಅದೇ ರೀತಿಯಾಗಿದೆ.
You sowed something in your heart.
ನಿಮ್ಮ ಹೃದಯದಲ್ಲಿ ಏನೋ ಒಂದನ್ನ ಬಿತ್ತನೆ ಮಾಡ್ತೀರಾ.
It is beginning to take root. If you don't pull it out, it's taking root.
ನೀವು ಅದನ್ನ ತೆಗೆದು ಹಾಕಲಿಲ್ಲ ಅಂತ ಅಂದ್ರೆ ಅದು ಬೇರಾಗಿ ಪ್ರಾರಂಭಗೊಳ್ಳುತ್ತದೆ.
And it will cause a lot of trouble.
ಮತ್ತು ಅದು ನಮ್ಮನ್ನ ಹೆಚ್ಚಾದ ತೊಂದರೆಗೆ ಒಳಪಡಿಸುತ್ತದೆ.
And not only that, a lot of trouble to you, first of all.
ಅಷ್ಟು ಮಾತ್ರವಲ್ಲ, ನಿಮಗೆ ಖಂಡಿತವಾಗಿಯೂ ಅದು ತೊಂದರೆಗೆ ಒಳಪಡಿಸುತ್ತದೆ, ಅದು ನಿಶ್ಚಿತ.
And many people can be defiled.
ಮತ್ತು ಅನೇಕ ಜನರು ಅದರಿಂದ ಕೆಟ್ಟು ಹೋಗುತ್ತಾರೆ.
Many people can get that infection. Because a person who's got this bitterness in his heart will go around telling other people.
ಅನೇಕ ಜನರು ಇದರಿಂದ ಸೋಂಕಿಗೆ ಒಳಗಾಗುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಒಳಗಡೆ ಕಹಿ ಭಾವನೆಯನ್ನ ಇಟ್ಟುಕೊಂಡಾಗ ಅದರ ಬಗ್ಗೆ ಮತ್ತೊಬ್ಬರ ಬಳಿ ಹೋಗಿ ಮಾತನಾಡುತ್ತಾನೆ.
It's like a person who's got the chicken pox goes around giving it to others, or a person got tuberculosis goes around giving it to others, a person who's got a cold goes around giving it to others, or the flu.
ಒಬ್ಬ ವ್ಯಕ್ತಿ ಸಿಡುಬು ಕಾಯಿಲೆನ ಹೊಂದಿದ್ದ ಅಂದ್ರೆ, ಅಥವಾ ಶೀತವನ್ನ ಹೊಂದಿದ್ದ ಅಂದ್ರೆ, ಅಥವಾ ಸಾಂಕ್ರಾಮಿಕ ರೋಗಗಳಾದಂತಹ ಶೀತ ಮತ್ತು ಇನ್ನಿತರ ಕಾಯಿಲೆಗಳನ್ನ ಹೊಂದಿಕೊಂಡಿದ್ದ ಅಂದ್ರೆ ಅದರ ಸೋಂಕು ಮತ್ತೊಬ್ಬರಿಗೆ ತಲುಪುತ್ತದೆ, ಅಂದರೆ ಆತನು ಹರಡುತ್ತಾನೆ ಮತ್ತೊಬ್ಬರಿಗೆ.
It's very easy to transmit this sickness. It's highly infectious.
ಈ ಕಾಯಿಲೆಗಳು ಹೆಚ್ಚು ಸೋಂಕಿಗೆ ಒಳಗಾಗುವಂತವುಗಳಾಗಿವೆ ಮತ್ತು ಈ ಕಾಯಿಲೆಗಳು ಬೇಗ ಬೇರೆಯವರಿಗೆ ಹರಡಿಕೊಳ್ಳುತ್ತವೆ.
And you find people who are bitter everywhere in the world. You find Christendom is full of it.
ಲೋಕದಲ್ಲಿ ಕಹಿ ಭಾವನೆ ಅನ್ನುವಂಥದ್ದು ಅನೇಕರಲ್ಲಿ ತುಂಬಿಕೊಂಡಿದೆ. ಕ್ರೈಸ್ತತ್ವದಲ್ಲಿ ಇದು ಹೆಚ್ಚಾಗಿ ಕಂಡು ಬರುವಂತದ್ದು.
When a man comes to you with a complaint against another, a gossiper who's talking evil of others, what has he actually got in his heart?
ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯ ವಿರುದ್ಧವಾಗಿ ದೂರನ್ನ ಇಟ್ಟಿಕೊಂಡು ನಿಮ್ಮ ಬಳಿಗೆ ಬರುವಾಗ ಆತನ ವಿಷಯವಾಗಿ ನಿಮ್ಮ ಬಳಿ ಚಾಡಿ ಮತ್ತು ಆತನ ವಿಷಯವಾಗಿ ಕೆಟ್ಟದ್ದನ್ನ ಮಾತನಾಡುವಾಗ ಆತನ ಹೃದಯದಲ್ಲಿ ಏನನ್ನ ಹೊಂದಿಕೊಂಡಿರುತ್ತಾನೆ?
He's got bitterness against that person.
ಆ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯ ವಿರುದ್ಧವಾಗಿ ತನ್ನ ಹೃದಯದಲ್ಲಿ ಕಹಿ ಭಾವನೆಯನ್ನ ಹೊಂದಿಕೊಂಡಿರುತ್ತಾನೆ.
I want to say to you, dear friends, if you want to save yourself from infection, be careful about whom you listen to.
ನನ್ನ ಪ್ರಿಯ ಸ್ನೇಹಿತರೆ, ನೀವು ಈ ಸೋಂಕಿನಿಂದ ದೂರ ಇರಬೇಕು ಅಂತಂದ್ರೆ ನಾನು ನಿಮಗೆ ಹೇಳ ಬಯಸುತ್ತೇನೆ, ಅಂತಹ ವ್ಯಕ್ತಿಗಳಿಂದ ನೀವು ಏನು ಕೇಳಿಸಿಕೊಳ್ಳುತ್ತೀರಲ್ಲ ಅದರ ವಿಷಯವಾಗಿ ಎಚ್ಚರಿಕೆಯಿಂದ ಇರ್ರಿ.
Would you like to get AIDS from somebody? Oh, how careful you are.
ನೀವು ಮತ್ತೊಬ್ಬರಿಂದ ಏಡ್ಸ್ ಕಾಯಿಲೆಯನ್ನ ಹೊಂದಿಕೊಳ್ಳ ಬಯಸ್ತೀರಾ? ಎಷ್ಟು ಜಾಗರೂಕತೆಯಿಂದ ಇರ್ತಿರಲ್ವ ನೀವು?
Well, this is more serious.
ಪರವಾಗಿಲ್ಲ, ಈ ಕಹಿ ಭಾವನೆಯು ಅದಕ್ಕಿಂತ ಗಂಭೀರವಾದದ್ದು.
It can destroy you more than AIDS.
ಕಹಿ ಭಾವನೆ ಅನ್ನುವಂಥದ್ದು ನಿಮ್ಮನ್ನು ಏಡ್ಸ್ ಕಾಯಿಲೆಗಿಂತ ಹೆಚ್ಚಾಗಿ ನಾಶಪಡಿಸುತ್ತದೆ.
Would you like to embrace a man with leprosy?
ಕುಷ್ಠರೋಗವನ್ನ ಹೊಂದಿಕೊಂಡಿರುವಂತಹ ವ್ಯಕ್ತಿಯನ್ನ ನೀವು ಅಪ್ಪಿಕೊಳ್ಳುತ್ತೀರಾ?
Well, this is more serious.
ಹೌದು, ಇದು ಹೆಚ್ಚಿನ ಗಂಭೀರತೆಯಿಂದ ಕೂಡಿದೆ.
Why do you welcome and embrace a gossiper in your home, a backbiter?
ಹಾಗಿದ್ದಲ್ಲಿ ಯಾಕೆ ನೀವು ನಿಮ್ಮ ಮನೆಗೆ ಬಂದು ಮತ್ತೊಬ್ಬರ ವಿಷಯವಾಗಿ ಚಾಡಿ ಹೇಳುವಂತವರನ್ನ ಮತ್ತು ಮತ್ತೊಬ್ಬರ ಹಿಂದುಗಡೆ ಮಾತನಾಡುವಂತವರನ್ನ ಸ್ವಾಗತಿಸಿ ಅಪ್ಪಿಕೊಳ್ಳುತ್ತೀರಾ?
The Bible speaks about women who go from house to house in 1 Timothy 5. Women who go from house to house gossiping.
1 ತಿಮೋತಿ 5ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀಯು ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಚಾಡಿ ಹೇಳುವಂತದರ ಬಗ್ಗೆ ಸತ್ಯವೇದವು ಮಾತನಾಡಲ್ಪಟ್ಟಿದೆ.
There are lots of women like that in many of our churches.
ನಮ್ಮ ಅನೇಕ ಸಭೆಗಳಲ್ಲಿ ಈ ರೀತಿಯಾದಂತ ಸ್ತ್ರೀಯರು ಇದ್ದಾರೆ.
I have no hesitation in saying that every one of those women are agents of Satan.
ಇಂತಹ ಸ್ತ್ರೀಯರು ಸೈತಾನನ ಜೊತೆ ಕೆಲಸದವರು ಎಂದು ನಾನು ಹೇಳುವುದರಲ್ಲಿ ನಾನು ಹಿಂದೆ ಮುಂದೆ ನೋಡೋದಿಲ್ಲ.
You not only welcome them, you give them a cup of tea and biscuits and sit and listen to whatever Satan wants to tell you through them and you get defiled yourself.
ನೀವು ಅವರನ್ನ ಸ್ವಾಗತಿಸಿಕೊಳ್ಳೋದು ಮಾತ್ರ ಅಲ್ಲ, ಅವರಿಗೆ ಬಿಸ್ಕೆಟ್ ಮತ್ತು ಟೀಯನ್ನ ಕೊಡ್ತೀರಾ, ಸೈತಾನನು ಅವರ ಮುಖಾಂತರ ನಿಮಗೆ ಹೇಳುವಂತದ್ದನ್ನ ಕೇಳಿಸಿಕೊಳ್ಳುತ್ತೀರಾ, ಇದರಿಂದ ನಿಮ್ಮನ್ನ ನೀವು ಕೆಡಿಸಿಕೊಳ್ಳುತ್ತೀರಾ.
And then she goes to the next house with her tale and you also go to somebody else's house with this tale that you have heard. And Satan is multiplying his agents by the hundreds every day.
ಆಕೆಯು ಆ ಕಥೆಯನ್ನು ಇಟ್ಟುಕೊಂಡು ಮತ್ತೊಬ್ಬರ ಮನೆಗೆ ತೆರಳುತ್ತಾಳೆ. ಅದೇ ರೀತಿ ನೀವು ಕೇಳಿದಂತ ಕಥೆಯನ್ನ ಇಟ್ಟುಕೊಂಡು ನೀವು ಮತ್ತೊಬ್ಬರ ಮನೆಗೆ ತೆರಳುತ್ತೀರಿ. ಇದರಿಂದ ಸೈತಾನನು ಪ್ರತಿನಿತ್ಯ ನೂರರಂತೆ ತನ್ನ ಜೊತೆ ಕೆಲಸಗಾರರನ್ನ ಗೊತ್ತು ಮಾಡಿಕೊಳ್ಳುತ್ತಾನೆ.
Believers are doing his work for him in the church.
ವಿಶ್ವಾಸಿಗಳು ಸಭೆಯಲ್ಲಿ ಸೈತಾನನಿಗಾಗಿ ಕೆಲಸವನ್ನ ಮಾಡಿಕೊಡ್ತಾ ಇದ್ದಾರೆ.
Satan is called the accuser of the brethren. Revelation chapter 12 and verse 10.
ಪ್ರಕಟಣೆ 12ನೇ ಅಧ್ಯಾಯ 10ನೇ ವಚನದಲ್ಲಿ ಸೈತಾನನು ಸಹೋದರರ ಮೇಲೆ ದೂರನ್ನ ಹೇಳುವಂತ ದೂರುಗಾರನು ಎಂಬುದಾಗಿ ಕರೆಸಿಕೊಂಡಿದ್ದಾನೆ.
The accuser of the brethren has been cast down.
ಸಹೋದರರ ಮೇಲೆ ದೂರನ್ನ ಹೇಳುವಂತ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ.
The one you are listening to who has come to your house, is he or she an accuser of the brethren?
ನಿಮ್ಮ ಮನೆಗೆ ಬರುವಂತ ಅವನಾಗಲಿ ಅಥವಾ ಅವಳಾಗಲಿ ಸಹೋದರರ ಮೇಲೆ ದೂರುವಂತ ದೂರುಗಾರರಾಗಿದ್ದಾರಾ?
Are you an accuser of the brethren, of believers?
ನೀವು ವಿಶ್ವಾಸಿಗಳನ್ನ ದೂರುವಂತ ದೂರುಗಾರರಾಗಿದ್ದೀರಾ?
See, the point is not whether what you say is right or wrong.
ಇಲ್ಲಿ ನೀವು ಹೇಳುವಂತದ್ದು ಸರಿನೋ ಅಥವಾ ತಪ್ಪೋ ಎಂಬುವಂತದ್ದು ವಿಷಯ ಅಲ್ಲ.
The Bible says here in Revelation 12:10 that Satan accuses the brothers before God.
ಪ್ರಕಟಣೆ 12ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಸೈತಾನನು ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳುವ ದೂರುಗಾರನು ಎಂಬುದಾಗಿ.
Now Satan may tell us human beings many lies. He is a liar.
ಸೈತಾನನು ಮನುಷ್ಯರಾದ ನಮಗೆ ಅನೇಕ ಸುಳ್ಳುಗಳನ್ನ ಹೇಳಬಹುದು, ಆತನು ಸುಳ್ಳುಗಾರನಾಗಿದ್ದಾನೆ.
But he will not dare to go and tell a lie to God.
ಆದರೆ ಸೈತಾನನಿಗೆ ಧೈರ್ಯವಿಲ್ಲ ದೇವರ ಮುಂದೆ ಹೋಗಿ ಸುಳ್ಳು ಹೇಳಲು.
When Satan accuses you before God, what do you think he accuses you about?
ಸೈತಾನನು ನಿಮ್ಮ ವಿಷಯವಾಗಿ ದೇವರ ಮುಂದೆ ದೂರುವಾಗ ಯಾವುದರ ಬಗ್ಗೆ ದೂರನ್ನ ಆತನು ಹೇಳುತ್ತಾನೆ ಎಂಬುದಾಗಿ ನೀವು ನೆನೆಸ್ತೀರಿ?
Do you think he cooks up some story about something you never did and tries to bluff God with it? Satan's not such a fool.
ಸೈತಾನನು ನಿಮ್ಮ ವಿಷಯವಾಗಿ ಕಟ್ಟು ಕಥೆಗಳನ್ನ ಕಟ್ಟಿ ನೀವು ಮಾಡದೇ ಇರುವಂತದ್ದನ್ನ ದೇವರ ಎದುರುಗಡೆ ಹೇಳಿ ದೇವರನ್ನ ಯಾಮಾರಿಸ್ತಾನೆ ಎಂಬುದಾಗಿ ಅನ್ಕೊಂಡಿದ್ದೀರಾ? ಸೈತಾನನು ಅಷ್ಟು ಮೂರ್ಖನಲ್ಲ.
ವಾಟ್ ಹಿ ವಿಲ್ ಟೆಲ್ ಗಾಡ್ ಅಬೌಟ್ ಯು ಇಸ್ ವಾಟ್ ಯು ಹ್ಯಾವ್ ಆಕ್ಚುಲಿ ಡನ್ ವಿಚ್ ವಾಸ್ ರಾಂಗ್.
ನೀವು ತಪ್ಪಾದದ್ದನ್ನ ಏನು ಮಾಡಿರ್ತಿರಲ್ಲ ಅದನ್ನೇ ಸೈತಾನನು ದೇವರ ಮುಂದೆ ಹೋಗಿ ಹೇಳುತ್ತಾನೆ.
ಅಂಡ್ ಹೀಸ್ ವಾಚಿಂಗ್ ಯುವರ್ ಲೈಫ್ ಪ್ರಿಟಿ ಕೇರ್ಫುಲಿ.
ಸೈತಾನನು ನಿಮ್ಮ ಜೀವಿತವನ್ನ ಬಹು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ.
ಅಂಡ್ ವೆನ್ ಯು ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ಹಿ ಗೋಸ್ ಟು ಗಾಡ್ ಅಂಡ್ ಸೇಸ್ ಸಿ ದಟ್ಸ್ ವಾಟ್ ದಿಸ್ ಫೆಲೋ ಡಿಡ್ ಅಂಡ್ ಇಟ್ಸ್ ನಾಟ್ ಅ ಲೈ.
ನೀವು ಏನಾದರೂ ಒಂದು ತಪ್ಪನ್ನ ಮಾಡುವಾಗ ಸೈತಾನನು ಹೋಗಿ ಅದನ್ನ ದೇವರ ಬಳಿ ಹೇಳುತ್ತಾನೆ. ಅಲ್ಲಿ ಸೈತಾನನು ಸುಳ್ಳುಗಾರನಾಗಿಲ್ಲ.
ಇಟ್ ಇಸ್ 100% ಟ್ರೂ. And the same thing he says about somebody else. See what that fellow did over there. And it's 100% true.
ಅದು ಶೇಕಡ 100% ಸರಿನೇ ಇರುತ್ತದೆ. ಮತ್ತೊಬ್ಬ ವ್ಯಕ್ತಿ ಏನೋ ಒಂದು ತಪ್ಪನ್ನು ಮಾಡ್ತಾನೆ, ಅದನ್ನ ದೇವರ ಬಳಿ ಹೇಳುವಾಗ ಅದು ಕೂಡ ಶೇಕಡ 100% ಸರಿ ಇರುತ್ತದೆ.
So we see that the accusations that Satan makes before God are all 100% true. Not 90% but 100% true.
ನಾವು ಇಲ್ಲಿ ನೋಡಿಕೊಂಡೆವು, ಸೈತಾನನು ನಮ್ಮಗಳ ವಿಷಯವಾಗಿ ದೇವರ ಮುಂದೆ ಹೋಗಿ ದೂರನ್ನ ಹೇಳುವಾಗ ಅದು ಶೇಕಡ 90% ಸರಿಯಾಗಿರುವುದಲ್ಲ, ಶೇಕಡ 100% ಸರಿಯಾಗಿರುತ್ತದೆ.
ಸೊ ಫ್ರಮ್ ದಟ್ ವಿ ಲರ್ನ್ ಅನದರ್ ಥಿಂಗ್ ದಟ್ ವೆನ್ ಸಂಬಡಿ ಕಮ್ಸ್ ಅಂಡ್ ಟೆಲ್ಸ್ ಯು ಅ ಟೇಲ್ ಈವನ್ ಇಫ್ ದೇರ್ ಇಸ್ ನೋ ಎಕ್ಸಾಜರೇಷನ್ ಇನ್ ಇಟ್ ಅಂಡ್ ಇಟ್ ಇಸ್ 100% ಟ್ರೂ ದಟ್ ಪರ್ಸನ್ ಕ್ಯಾನ್ ಸ್ಟಿಲ್ ಬಿ ಅನ್ ಅಕ್ಯೂಸರ್ ಆಫ್ ದ ಬ್ರದರ್ನ್.
ಇದರಿಂದ ನಾವು ಮತ್ತೊಂದು ಸಂಗತಿಯನ್ನ ಏನು ಕಲಿಬಹುದಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ ಬಂದು ಮತ್ತೊಬ್ಬರ ವಿಷಯವಾಗಿ ಕಥೆಯನ್ನ ಹೇಳುವಾಗ ಅದು ಸುಳ್ಳಾಗಿರ್ಲಿಕ್ಕಿಲ್ಲ, ಸತ್ಯನೇ ಆಗಿದ್ರೂ ಸಹ ಆತನು ಸಹೋದರರ ಮೇಲೆ ಹೇಳುವಂತ ದೂರುಗಾರನಾಗಿರುತ್ತಾನೆ.
He is 100% in fellowship with Satan, who is the great accuser of the brethren.
ಆತನು ಶೇಕಡ 100% ಸೈತಾನನೊಟ್ಟಿಗೆ ಅನ್ಯೋನ್ಯತನ ಹೊಂದಿರುತ್ತಾನೆ. ಯಾರು ಅತಿದೊಡ್ಡ ಸಹೋದರರ ಮೇಲೆ ದೂರನ್ನ ಹೇಳುವಂತವನು?
And it says here, Satan does this day and night. He is a full-time worker, full-time accusing the brethren.
ಹತ್ತನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ಸೈತಾನನು ಹಗಲಿರುಳು ಈ ರೀತಿಯಾಗಿ ದೂರನ್ನ ಹೇಳುವಂತವನಾಗಿರುತ್ತಾನೆ. ಅಂದರೆ ಆತನು ದಿನವಿಡೀ ಅಂದರೆ ಪೂರ್ಣಾವಧಿ ಸಹೋದರರ ಮೇಲೆ ದೂರನ್ನ ಹೇಳುವಂತ ದೂರುಗಾರನಾಗಿರುತ್ತಾನೆ.
He needs agents on earth. He's got multitudes of agents among the unbelievers who are his children and his servants. But he's got a lot of agents among God's children too.
ಸೈತಾನನಿಗೆ ಭೂಲೋಕದಲ್ಲಿ ಜೊತೆ ಕೆಲಸದವರು ಬೇಕಾಗಿದ್ದಾರೆ. ಹಾಗಾಗಿ ಆತನಿಗೆ ಅವಿಶ್ವಾಸಿಗಳಲ್ಲಿ ಅನೇಕರು ಈ ರೀತಿಯಾಗಿ ಸಿಗುತ್ತಾರೆ. ಅದರಂತೆ ದೇವರ ಮಕ್ಕಳ ಮಧ್ಯದಲ್ಲೂ ಸಹ ಅನೇಕರನ್ನ ತನ್ನ ಜೊತೆ ಕೆಲಸದವರನ್ನಾಗಿ ಗೊತ್ತು ಮಾಡಿಕೊಂಡಿದ್ದಾನೆ.
People who got some bitterness against somebody, people who haven't forgiven someone, who got a complaint against someone.
ಜನರು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಕಹಿ ಭಾವನೆಯನ್ನ ಹೊಂದಿಕೊಂಡಿರುತ್ತಾರೆ, ಆತನನ್ನ ಕ್ಷಮಿಸುವುದಿಲ್ಲ ಮತ್ತು ಆತನ ವಿಷಯವಾಗಿ ದೂರನ್ನ ಹೊಂದಿರುತ್ತಾರೆ.
And who go around telling tales about that person.
ಮತ್ತು ಆ ವ್ಯಕ್ತಿಯ ಬಗ್ಗೆ ಕಥೆಯನ್ನ ಸುತ್ತ ಹೋಗಿ ಹೇಳುವವರಾಗಿರುತ್ತಾರೆ.
That's why the Bible says in Colossians in chapter 3, it says if anybody has a complaint against anyone, Colossians 3:13, as the Lord forgave you, you should also forgive him.
ಅದಕ್ಕಾಗಿ ಸತ್ಯವೇದವು ಕೊಲಸೆಯವರಿಗೆ 3:13 ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನ ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
Anyone, do you have a complaint against someone? Has someone done something wrong to you? Forgive.
ಯಾರಾದರೂ ನಿಮಗೆ ತಪ್ಪನ್ನ ಮಾಡಿದ್ದಾರಾ, ಅವರ ವಿರುದ್ಧವಾಗಿ ನೀವು ದೂರನ್ನ ಹೊಂದಿದ್ದೀರಾ, ಪರವಾಗಿಲ್ಲ, ಆತನನ್ನ ಕ್ಷಮಿಸಿರಿ.
If you don't forgive, you'll become an agent of Satan. Very, very easy.
ನೀವು ಕ್ಷಮಿಸಲಿಲ್ಲ ಅಂದ್ರೆ ನೀವು ಅತಿ ಸುಲಭವಾಗಿ ಸೈತಾನನ ದೂತರಾಗುತ್ತೀರಿ, ಅಂದ್ರೆ ಜೊತೆ ಕೆಲಸದವರಾಗಿರುತ್ತೀರಿ.
You may think, no, I've forgiven.
ನೀವು ಯೋಚಿಸಬಹುದು, ಇಲ್ಲ, ನಾನು ಆತನನ್ನ ಕ್ಷಮಿಸಿದ್ದೀನಿ ಅಂತ.
But deep down, the very fact that you go to someone and tell your tale of woe and make that person feel sorry for you is an indication that you haven't really forgiven that person at all.
ಆದರೆ ನೀವು ಒಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ಒಬ್ಬನ ವಿಷಯವಾಗಿ ದೂರನ್ನ ಹೇಳೋದಾದ್ರೆ ಅಥವಾ ಕಟ್ಟು ಕಥೆಯನ್ನ ಹೇಳೋದಾದ್ರೆ ಆ ವ್ಯಕ್ತಿಯು ನಿಮ್ಮ ವಿಷಯವಾಗಿ ಅಯ್ಯೋ ಪಾಪ ಅಂತ ಹೇಳಿಸ್ಕೋಬೇಕು ಅಂತ ನಿಮಗಿದ್ರೆ ಅದರ ಸೂಕ್ಷ್ಮ ಗುರುತೇನಪ್ಪ ಅಂದ್ರೆ, ನೀವು ನಿಮ್ಮ ಹೃದಯದ ಅಂತರಾಳದಲ್ಲಿ ಆ ವ್ಯಕ್ತಿಯನ್ನ ಇನ್ನೂ ಕ್ಷಮಿಸಿಲ್ಲ ಅಂತ ಅರ್ಥ.
ಅಂಡ್ ಹೂ ಆರ್ ಯು ಡಿಸ್ಟ್ರಾಯಿಂಗ್? ಯು ಮೇ ಥಿಂಕ್ ಯು ಆರ್ ಡಿಸ್ಟ್ರಾಯಿಂಗ್ ದಟ್ ಪರ್ಸನ್ಸ್ ರೆಪ್ಯುಟೇಷನ್ ಬೈ ಸ್ಪ್ರೆಡಿಂಗ್ ಸ್ಟೋರೀಸ್ ಅಬೌಟ್ ಹಿಮ್.
ಹಾಗಾದ್ರೆ ನೀವು ಯಾರನ್ನ ನಾಶ ಮಾಡ್ತಾ ಇದ್ದೀರಿ? ನೀವು ಅಂದ್ಕೋಬಹುದು, ನಾನು ಆ ವ್ಯಕ್ತಿಯ ಬಗ್ಗೆ ಕಟ್ಟು ಕಥೆಗಳನ್ನ ಹೇಳೋದ್ರ ಮುಖಾಂತರ ಆ ವ್ಯಕ್ತಿಯ ಹೆಸರನ್ನ ಮತ್ತು ಘನತೆಯನ್ನ ಹಾಳು ಮಾಡ್ತಾ ಇದ್ದೀನಿ ಅಂತ.
ಡೂ ಯು ನೋ ದಟ್ ಇಫ್ ದಟ್ ಪರ್ಸನ್ ಲವ್ಸ್ ಗಾಡ್ ಅಂಡ್ ಇಸ್ ಹೋಲ್ ಹಾರ್ಟೆಡ್, ಗಾಡ್ ವಿಲ್ ಮೇಕ್ ಈವನ್ ದ ಈವಿಲ್ ದಟ್ ಯು ಡೂ ಟು ಹಿಮ್ ವರ್ಕ್ ಫಾರ್ ಹಿಸ್ ಗುಡ್, ಸ್ಯಾಂಕ್ಟಿಫೈ ಹಿಮ್.
ನಿಮಗಿದು ಗೊತ್ತಾ, ಒಂದು ವೇಳೆ ಆ ವ್ಯಕ್ತಿಯು ದೇವರನ್ನ ಪ್ರೀತಿಸಿ ಮನಪೂರ್ವಕನಾಗಿ ದೇವರ ವಿಷಯದಲ್ಲಿ ಇದ್ದ ಅಂದ್ರೆ, ನೀವು ಆತನಿಗೆ ಮಾಡುವಂತ ಪ್ರತಿಯೊಂದು ಕೇಡನ್ನ ದೇವರು ಒಳ್ಳೆಯದಕ್ಕಾಗಿ ಉಪಯೋಗಿಸ್ತಾನೆ ಮತ್ತು ದೇವರು ಆತನನ್ನ ವಿಮೋಚಿಸುತ್ತಾನೆ.
ದ ಒನ್ ಹೂ ವಿಲ್ ಬಿ ಡಿಸ್ಟ್ರಾಯ್ಡ್ ವಿಲ್ ಬಿ ಯು.
ಇಲ್ಲಿ ನಾಶವಾಗುವಂತವರು ಯಾರಪ್ಪ ಅಂದ್ರೆ ಅದು ನೀವೇ.
ಸೊ ಗೆಟ್ ರೀಡ್ ಆಫ್ ದಟ್.
ಹಾಗಾಗಿ ಅದರಿಂದ ಹೊರಗ್ ಬಂದ್ರಿ.
ಜೀಸಸ್ ಪ್ರೇಸ್ ಫಾರ್ ಹಿಸ್ ಚಿಲ್ಡ್ರನ್, ಫಾರ್ ಹಿಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹೂ ಫೇಲ್. ಸೈತಾನ್ ಅಕ್ಯೂಸಸ್ ದೆಮ್.
ಸೈತಾನನು ದೂರಿದ್ರೂ ಸಹ ಯೇಸು ಯಾರು ಸೋತಿರ್ತಾರಲ್ಲ ಅಂತಹ ಸಹೋದರ ಮತ್ತು ಸಹೋದರಿಯ ವಿಷಯವಾಗಿ ಪ್ರಾರ್ಥಿಸುತ್ತಾರೆ.
ಯು ಕ್ಯಾನ್ ಹ್ಯಾವ್ ಅ ಚಾಯ್ಸ್, ಐದರ್ ಫೆಲೋಶಿಪ್ ವಿತ್ ಜೀಸಸ್ ಅಂಡ್ ಪ್ರೇ ಫಾರ್ ದೆಮ್, ಆರ್ ಫೆಲೋಶಿಪ್ ವಿತ್ ಸೈತಾನ್ ಅಂಡ್ ಅಕ್ಯೂಸ್ ದೆಮ್.
ನಿಮಗೆ ಈಗೊಂದು ಆಯ್ಕೆ ಇದೆ. ಒಂದು, ನೀವು ಯೇಸುವಿನೊಟ್ಟಿಗೆ ಅನ್ಯೂನತೆಯನ್ನ ಮಾಡಿ ಸೋತಂತವರಿಗಾಗಿ ಪ್ರಾರ್ಥನೆಯನ್ನ ಮಾಡಬಹುದು, ಇಲ್ಲ ಅಂದ್ರೆ ಸೈತಾನನೊಟ್ಟಿಗೆ ಅನ್ಯೂನತೆಯನ್ನ ಮಾಡಿ ಅವರನ್ನ ದೂರಬಹುದು.
ಐ ಹೋಪ್ ವಿಲ್ ಮೇಕ್ ದ ರೈಟ್ ಚಾಯ್ಸ್ ಅಟ್ ಲೀಸ್ಟ್ ಫ್ರಮ್ ಟುಡೇ.
ಇವತ್ತಿನಿಂದಲಾದರೂ ನೀವು ಸರಿಯಾದ ಆಯ್ಕೆಯನ್ನ ಮಾಡಿಕೊಳ್ಳುತ್ತೀರಿ ಎಂಬಂತ ನಿರೀಕ್ಷೆಯನ್ನ ನಾನು ಹೊಂದಿಕೊಂಡಿದ್ದೇನೆ. ಆಮೆನ್.